ಸ್ವಲ್ಪ ಬೇಕು ಅನ್ಸುತ್ತಂತೆ, ಸ್ವಲ್ಪ ಬೇಕು ಅನ್ಸೋ ಹೋಗಿ ಹೆಚ್ಚು ಬೇಕು ಅನ್ಸುತ್ತಂತೆ. ಬಸ್ ಸ್ಟ್ಯಾಂಡ್ ಹೋಗಿ ಸ್ಟ್ಯಾಂಡಿಂಗ್ ಹೋಗ್ತಾ ಇರ್ತಾನೆ ಪಾಪ, ಅದೇ ಭಾರಿ ಕಷ್ಟ. ಫುಟ್ಬಾಲ್ ನಿಂತಿರ್ತಾನೆ, ಸ್ವಲ್ಪ ಒಳಗೆ ಹೋಗೋ ಜಾಗ ಸಿಗುತ್ತೆ. ಒಳಗೆ ಹೋಗಬಾರ್ದೆ ಅನ್ಕೋತಾನೆ ಪಾಪ, ಒಳಗೆ ಹೋಗ್ಬಿಡ್ತಾನೆ. ಅದು ಹಿಡ್ಕೊಳ್ಳಕ್ ಸಿಗಬಾರ್ದೆ ಅನ್ಕೋತಾನೆ, ಹಿಡ್ಕೊಳ್ಳಕ್ ಸಿಗುತ್ತೆ. ಆಮೇಲೆ ಕೂಡ್ಲಕ್ ಸಿಗಬಾರ್ದೆ ಅನ್ಕೋತಾನೆ, ಕೂಡ್ಲಕ್ ಸಿಗುತ್ತೆ. ಆಮೇಲೆ ಸ್ವಲ್ಪ ಅವನ್ನ ತಳ್ಳಿ ಸ್ವಲ್ಪ ಜಾಸ್ತಿ ಕೊಡ್ಬೇಕು, ನಿಧಾನವಾಗಿ ಕಾಲು ಚಾಚಬಾರ್ದೆ, ಅದು ನಿದ್ದೆ ಮಾಡಕ್ ಆಗಬಾರ್ದೆ ಅಂತ ಹೇಳ್ತಾನೆ, ಮಾಡೇ ಬಿಡ್ತಾರೆ. ಇದು ಪದ್ಧತಿ ಅಂದ್ರೆ ಸ್ಟ್ಯಾಂಡಿಂಗ್ ಇದ್ದ ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ ನೋಡ್ಬೇಕು. ಅವ್ರು ಯಾರು ಹತ್ತಿರ ನಿಂತ್ಕೊಂಡ್ಬಿಟ್ರೆ ಬಂದ್ಬಿಟ್ಟು ಅವ್ರನ್ನ ಸಿಟ್ಟಲ್ಲಿ ನೋಡ್ತಾರೆ, ಸಿಟ್ಟು ಬಿಡ ಕೊಂದು ಬಿಡ ನೋಡ್ತಾನೆ. ಅವ್ರು ನಿಂತಿರ್ತಾರೆ ಪಾಪ, ಇವ್ರು ಕೂತಿರ್ತಾರೆ, ಅವ್ನು ಬೆಂಗ ಕೆಂಗಣ್ಣಲ್ಲಿ ನೋಡ್ತಾನೆ. ತಪಸ್ಸಿಟ್ಟು ಸುಟ್ಟೋ ಬಿಡ್ಬೇಕು ಅವ್ನು ಪಾಪ, ಇರೋದಿಲ್ಲ ಪುಣ್ಯ ಸುಡೋದಿಲ್ಲ ಹೊರತು ನನ್ನ ಪಕ್ಕದಲ್ಲಿ ನಿಂತು ಬಿಡೋದು ಅದನ್ನು ನೋಡ್ತಾನೆ. ತಾನು ಹೇಗೆ ನಿಂತಿದ್ದ ಹತ್ತು ಬಿಡ್ತಾನೆ, ಇದೇ ಸಮಸ್ಯೆ ಆಗೋದು. ಅಂದ್ರೆ ಕಾಮನಿಗೆ ಕೊನೆಯೇ ಇಲ್ಲ. ಆಮೇಲೆ ನಿಜವಾಗ್ಲೂ ಒಂದು ರೀತಿ ಬತ್ತಿ ಚೇಂಜ್ ಮಾಡ್ತಾರೆ, ಹಾಗೆ ಮಾಡ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಇವತ್ತು ಜೀವನದಲ್ಲಿ ಯಾರಿಗಾದ್ರೂ ಕೂಡ ನಮಗೆ ಬೇಕಾದ್ರೂ ಸಿಕ್ಕಿನ ಸಾಕು ಅರಿಸಿ ಅಂತ ಅನುಭವ ಬಂದಿದೆಯಾ? ಇಲ್ಲವೇ ಇಲ್ಲ. ಊಟಕ್ಕೆ ಕೂತಾಗ ತುಂಬಾ ಸಾಕು ಅನ್ನೋದಿಲ್ಲ, ಸಾಕು ತುಂಬಾ ಸಾಕಾಗಿಬಿಟ್ಟೆ, ಆಮೇಲೆ ತುಂಬ ಆಮೇಲೆ ಕೊಡಿ ಅಂತ ಹೇಳ್ತಾನೆ. ಈಗಲ್ಲ ಆಮೇಲೆ ಕೊಡಿ, ಇದ್ರ ಕ್ಯಾರಿಯರ್ ಇದೆ, ಅದಕ್ಕೆ ಹಾಕಿ ಎರಡರಲ್ಲೂ. ಇಲ್ಲ ಕ್ಯಾರಿಯರ್ ಹಾಕಿ ಆಮೇಲೆ ಕೊಡಿ, ಸಾಕು ಅನ್ನೋ ಪ್ರಶ್ನೆ ಇಲ್ಲ. ಅವ್ರು ಹಾಕಿದ್ರೆ ಸುಮ್ಮನೆ ಹೋಗ್ತಾರೆ, ಹೊರತು ಕೇಳಿದ್ರೆ ಮಾತ್ರ ಬೇಡ ಅನ್ನೋ ಸಾಧ್ಯವಾಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಕಾಮನೆ ಈಡೇರಿಗೆ ಹೋದ್ರೆ ಯಾಕೆ ಅಂತೀವಿ ಅಂದ್ರೆ ಕಾಮನೆ ಈಡೇರಿ ಅನುಭವ ಯಾರಿಗೂ ಬಂದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಮ್ಯತಿ ಹವಿಷಾ ಕೃಷ್ಣ ವರ್ತ್ನೇವ ಭೂಯೇ ವಾಹಿ ವರ್ಧತೆ. ಭಾಗವತದ ಶ್ಲೋಕ, ಮಹಾಭಾರತದ ಶ್ಲೋಕ. ಕಾಮನೆ ಅನ್ನೋದು ಯಾವಾಗಲೂ ಕೂಡ ಉಪಶಮನ ಹೊಂದೋದಿಲ್ಲ, ಹೆಚ್ಚುತ್ತಾ 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 ಹೋಗುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಾಂತ ಬೇರೆ ಕೊಡ್ತಾರೆ, ಹೇಗೆ ಹೆಚ್ಚುತ್ತೆ ಅಂದ್ರೆ ಉರಿತಕ್ಕಂತ ಬೆಂಕಿಗೆ ತುಪ್ಪ ಹಾಕಿದ್ರೆ ಹೇಗೋ ಹಾಗೆ ಅಂತ ಹೇಳ್ತಾರೆ. ಬೆಂಕಿ ಅರ್ಥಕ್ಕೆ ತುಪ್ಪ ಹಾಕಿಬಿಟ್ರೆ ಇನ್ನು ಜೋರಾಗಿ ಉರಿಯುತ್ತೆ ಹೊರತು ಕಡಿಮೆ ಆಗೋದೇ ಇಲ್ಲ. ಅಂದ್ರೆ ಕಾಮನೆಯ ಮುಖ ಎರಡು, ಸಿಗ್ತಾನೆ ಸಿಗ್ತಾನೆ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸಿಗದೆ ಹೋಗುತ್ತೆ ಕೋಪವಾಗಿಬಿಡುತ್ತೆ. ಮತ್ತು ಎರಡು ರೀತಿಯ ಡೇಂಜರ್ ಹೇಳಿದ್ರು, ಇದು ಹೆಚ್ಚಾದರೂ ಡೇಂಜರು, ಈಡೇರು ಹೋದ್ರೂ ಡೇಂಜರ್. ಯಾವಾಗ ಈಡೇರೋದಿಲ್ಲೋ ಕ್ರೋಧೋ ನಿಜ ಆಗೈತೆ, ದುರ್ಯೋಧನಿಗಾಗಿದ್ದಾಗೆ ತಾನೆ. ಪಾಂಡವ ರಾಜ್ಯ ಬೇಕು ಅಂತ ಅಪೇಕ್ಷೆ ಪಟ್ಟ, ಸಿಗ್ಲಿಲ್ಲ, ಸಿಟ್ಟು ಬಂದ ತಕ್ಷಣ ದೂತಕ್ಕೆ ಕರೆದ, ಏನೇನೋ ಮಾಡದ, ತಲೆ ಪ್ರಾಣನೇ ಕಳ್ಕೊಂಡ. ಅದೇ ಅದು ಸಿಗಬೇಕು ಅಂತ ಹೊರಟ, ಸಿಗಲಿಲ್ಲ ಅಂತ, ಸಿಗೋದಿಲ್ಲ ಅಂತ ಗೊತ್ತಾಯ್ತು, ಸಿಟ್ಟು ಮಾಡ್ಕೊಂಡ. ಎಷ್ಟು ಕೋಪ ಹೇಳ್ತಾರೆ, ಕೃಷ್ಣ ಮೃಕೋದರಗತಂ ಬಹುಳಂ ನಿಧಾಯ ಕೋಪಂ ಯಯೋ ಸಶಕುನಿಹಿ ಧೃತರಾಷ್ಟ್ರ ಪುತ್ರ. ಪಾಂಡವರ ಮೇಲೆ ದುರ್ಯೋಧನೆ ಬಂದಿದ್ದು ಅಸಾಧ್ಯವಾದ ಕೋಪ. ಯಾತಕ್ಕೆ? ಅವರ ಐಶ್ವರ್ಯ ಇದೆ, ಅದು ನನಗಿಲ್ಲ, ನನಗೆ ಸಿಗೋ ಸಂಭವನೂ ಇಲ್ಲ, ಅವರಿಗಿದೆಯಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಕೊರಗಿಬಿಟ್ಟ ಅಂತ ಹೇಳಿದ್ದಾರೆ. ಅದೆಲ್ಲ ನಿರಾಶೆ ಎಲ್ಲ ಕೋಪವಾಗಿ ನೆಲಕ್ಕೆ ಬಂತು ಅಂತ ಹೇಳಿದ್ದಾರೆ. ನಿರಾಶೆ ಎಲ್ಲ ಕೋಪವಾಗಿ ನೆಲಕ್ಕೆ ಬಂದಿದೆ. ಆ ದೃಷ್ಟಿಯಿಂದನೇ ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧಾದ್ಭವತಿ ಸಮೋಹ, ಕ್ರೋಧದಿಂದಾಗಿ ವಿಚಿತ್ರವಾದ ಮೋಹ ಕವಿಯುತ್ತೆ, ಕ್ರೋಧದಿಂದಾಗಿ ಮೋಹ ಕವಿಯುತ್ತೆ. ಈ ಮೋಹ ಕವಿಯುತ್ತೆ ಅನ್ನೋ ಪದ ಬಹಳ ಮುಖ್ಯವಾದ ಪದ. ಇದು ಓದದವನ ಪದ್ಧತಿಯಲ್ಲ, ಓದಿದವನಿಗೆ ಹೀಗಾಗತ್ತೆ ಅಂತ ಹೇಳುತ್ತಾರೆ. ಓದಿದವನು ಕೂಡ ಆ ಶಾಸ್ತ್ರದವನ್ನ ಮರೆತು ಬಿಡ್ತಾನೆ ಆ ಸಮಯದೊಳಗೆ. ಅವ್ರೇನ್ ಮಾಡ್ತಾನೆ, ನನಗೆ ಬೇಕೇ ಬೇಕು, ಅಲ್ಲಯ್ಯ ಬೇಡ ಅಂತ ಶಾಸ್ತ್ರ ಹೇಳಿದೆಯಲ್ಲ ಅಂತ ಕೇಳಿದರೆ ಸಮೋಹ ಸ್ಮೃತಿ ವಿಭ್ರಮ, ಆ ಓದಿದ ಸ್ಮೃತಿ ಎಲ್ಲ ಮರ್ತು ಬಿಡುತ್ತಂತ. ನಾನು ಓದಿದ್ದೇನೆ ಬಿಡಿ, ಅದೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಓದಿದ್ದು ಬಿಟ್ಟುಬಿಡಿ, ಈ ಪ್ರಾಕ್ಟಿಕಲಿ ಮಾತಾಡಿ ಅಂತ ಹೇಳ್ತಾನೆ. ಓದಿದ್ದೆಲ್ಲ ಗಾಳಿ ಹೋದಾಗಲೇ ಕವನು, ಅದು ಬಿಟ್ಟುಬಿಡಿ ಈಗ. ಅಲ್ಲಯ್ಯ ಎಷ್ಟು ಸಿಟ್ಟು ಮಾಡ್ಕೋಬಾರ್ದು, ಓದಿಲ್ಲ ನೀನೀಗ, ನನಗೆ ಹೇಳ್ತೀಯ ಮತ್ತೆ ಸಿಟ್ಟು ಮಾಡ್ಕೋತಾನೆ, ನನಗೆ ಹೇಳ್ತೀಯ ನೀನೀಗ, ಓದಿದ್ದೇ ಬೇರೆ, ಈ ಪ್ರಾಕ್ಟಿಕಲಿ ಮಾತಾಡಿ ಈಗ ಅಂತ ಹೇಳ್ತಾನೆ. ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶ ಬುದ್ಧಿ ನಾಶ, ಯಾವಾಗ ಶಾಸ್ತ್ರ ಓದಿದ್ದನ್ನು ಮರೆತು ಬಿಡ್ತಾನೋ ಇದ್ದು ಬರ್ತ ಬುದ್ಧಿನೂ ನಾಶವಾಗುತ್ತೆ. ಬುದ್ಧಿ ನಾಶ, ಬುದ್ಧಿ ನಾಶವಾಯಿತು ಅಂದ್ರೆ ವಿನಶ್ಯತಿ, ಜಗತ್ತಿನೊಳಗೆ ನರಕಾದಿ ಅನರ್ಥಂ ಪ್ರಾಪ್ನೋತಿ. ಆಚಾರ್ಯ ಬರೆದ ಭಾಷ್ಯ ಅದೇ, ಹುಡುಗವರು ಬರೆದ ಅರ್ಥ ಇಷ್ಟೇ, ಕೆಟ್ಟದಾಗುತ್ತೆ ಅಷ್ಟೇ, ಕೆಟ್ಟದಾಗುತ್ತೆ ಅಷ್ಟೇ ಬರೀತಾರೆ, ಜಾಸ್ತಿ ಬರೆಯೋದಿಲ್ಲ. ಆಚಾರ್ಯ ಬರೀತಾರೆ ನರಕಾದಿ ಅನರ್ಥಂ ಪ್ರಾಪ್ನೋತಿ, ಬರೀ ಕೆಟ್ಟದಾಗುತ್ತೆ ಅಂದ್ರೆ ಯಾರು ಸೀರಿಯಸ್ ತಗೊಳ್ಳೋದಿಲ್ಲ, ನರಕಾದಿ ಅನರ್ಥವಾಗುತ್ತೆ ಅಂದಾಗ ಆ ಗಾಬರಿ ಆಗ್ತಾರೆ. ಬರೀ ಅದಕ್ಕೆಲ್ಲ ಬರೀ ಕೆಟ್ಟದಕ್ಕೆ ವಿನಶ್ಯತಿ ಅಂತ ಕರೆಯೋದಿಲ್ಲ, ಬರೀ ನಶ್ಯತಿ ಅಂದ್ರೆ ಸಾಕು. ವಿನಶ್ಯತಿ ಪ್ರಣಶ್ಯತಿ ಅಂತ ಇದ್ದಾಗ ಸಣ್ಣಪುಟ್ಟ ಅರ್ಥ ಮಾಡಬಾರದು. ನರಕಾದಿ ಅನರ್ಥಂ ಪ್ರಾಪ್ನೋತಿ, ಸೈಕಲ್ ಇಂದ ಹೋಗೋಣ, ಕೆಟ್ಟದಾಗುತ್ತೆ ಅಂದ್ರೆ ಏನಾಗುತ್ತೆ ನೋಡೇ ಬಿಡ್ತೇನೆ ಅಂತಾನೆ. ಇದು ಒಳಗಾಗ್ತಾರೆ ಅಂದ್ರೆ ಹಾಗೆ ಹಾಕೊಂಡು ಹೋಗ್ತಾನೆ. ಇದು ಒಳಗಾಗ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ನಮಗೆ ಜೈಲು ಹೇಗೋ ಸತ್ವೇನ ನರಕ ಹಾಗೆ ಅಂತ ಹೇಳಿದ್ದಾರೆ. ಬದುಕಿದವರಿಗೆ ಜೈಲು ನರಕ, ಬರೀ ಮನೆ ನರಕ ಪಾಪ, ಸತ್ವೇನಕ್ಕೆ ಯಮದವರ ನರಕ ಇದ್ದೇ ಇದೆ. ಈ ದೃಷ್ಟಿಯೊಳಗೆ ನಾವು ಗಮನಿಸಿದರೆ ನರಕಾದ ಅನರ್ಥಂ ಪ್ರಾಪ್ನೋತಿ, ಇಲ್ಲಿ ತುಂಬಾ ವಿಚಾರಗಳು ಉಂಟು. ಬಂದೆ ಅತ್ತೆ ಓದಿಬಿಡಿ, ಹೊಸ ಅರ್ಥ ಕೊಡು. ಬುದ್ಧಿ ನಾಶಾತ್ ವಿನಸ್ಥಿತಿ, ಇಷ್ಟೇ ಇಟ್ಕೊಂಡ್ಬಿಡಿ, ಉಳಿದನ್ನ ಬರ್ತು ಬಿಡಿ. ಸುಭಾಷಿತ ಆದವನು ಏನು ನಾಶವಾದರೂ ಮನುಷ್ಯ ಬದುಕಬಹುದು, ಬುದ್ಧಿ ನಾಶವಾಯಿತು ಅಂದ್ರೆ ಹೋಯ್ತು ಅಂತ ಅರ್ಥ. ಬುದ್ಧಿ ನಾಶವಾದರೆ ಜೀವನ ಪೂರ್ತಿ ಹೋದಂತೇನೆ. ಒಂದೊಂದು ನಾಶವಾದ ಹೋಗ್ಲಿ ಬಿಡಯ್ಯ, ಮತ್ತೊಂದು ತಗೊಂಡ್ರಾಯ್ತು ಅಂತ ಹೇಳ್ತಾನೆ. ಬುದ್ಧಿ ನಾಶವಾದ ಹೋಗ್ಲಿ ಬಿಡಯ್ಯ ಅಂತಾರ, ಜೀರ್ಣಾಚಾರ ಕೈಕಾಲಿಂದ ಹೋದ್ರೂ ಪರವಾಗಿಲ್ಲ, ಮನುಷ್ಯ ಬದುಕಿಯಾನು ಮತ್ತು ಕೈಕಾಲಿಲ್ಲದೆ ಎಷ್ಟೋ ಸಾಧನೆ ಮಾಡಿದವರಿದ್ದಾರೆ. ಒಳ್ಳೆ ಬುದ್ಧಿವಂತರಾಗಿದ್ದರೆ ಕೈ ಇಲ್ಲ ಕಾಲಿಲ್ಲ ಇಷ್ಟಾದ್ರೂ ದೊಡ್ಡ ಸಾಹಸ ಮಾಡುತ್ತಾರೆ. ಆದ್ರೆ ಬುದ್ಧಿನೇ ಒಂದಿಲ್ಲ, ಬುದ್ಧಿ ಒಂದಿಲ್ಲದೆ ಇನ್ನೆಲ್ಲ ಇದ್ರೂ ಕೂಡ ವಿನಶ್ಯತಿ ಎಲ್ಲ ವಿಧವಾದ ನಾಶವನ್ನು ಕಾಣ್ತಾನೆ ಹೊರತು ಉದ್ಧಾರವಾಗೋದೇ ಇಲ್ಲ. ಅದಕ್ಕೆ ಗಾಯತ್ರಿ ಜಪದೊಳಗೆ ನಮಗೆ ಪ್ರೇರಣೆ ಕೇಳೋದೇನನ್ನ ನಾವೀಗ ಅದನ್ನು ಕೊಡೋ ಇದನ್ನು ಕೂಡ ಏನು ಅಲ್ಲೇ ಅಲ್ಲ. ಧಿಯೋ ಯೋನಃ ಪ್ರಚೋದಯ, ನಮ್ಮ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಿ. ಅಂದ್ರೆ ಯಾವುದು ತಪ್ಪಿದರೆ ಸರ್ವನಾಶವಾಗುತ್ತೋ ಅದು ತಪ್ಪದಂತೆ ನೋಡಿಕೊಂಡು ಅಂತ ಪ್ರಾರ್ಥನೆ ಮಾಡ್ತೇವೆ. ಯಾವುದು ತಪ್ಪಿದರೆ ಸರ್ವನಾಶದ ಅಂಚಿಗೆ ನಾವು ಹೋಗಿ ಬಿಡುತ್ತೇವಲ್ಲ, ಅಂತ ಬುದ್ಧಿ ಕೆಡಬಾರದು ಪರಮಾತ್ಮ. ಬುದ್ಧಿ ಕೆಡದಂತೆ ನಮ್ಮನ್ನು ಕಾಪಾಡು. ಈ ಶ್ಲೋಕ ಓದಿದಾಗ ಗಾಯತ್ರಿ ಮಂತ್ರದ ಬಗ್ಗೆ ನಮ್ಮ ಒಡವು ಜಾಸ್ತಿ ಆಗಬೇಕು. ದೇವರೇ ಒಳ್ಳೆ ಬುದ್ಧಿ ಕೊಡುವುದೇ ಗಾಯತ್ರಿ ಮಂತ್ರದ ಅರ್ಥ, ಇನ್ನೇನಲ್ಲ ಗಾಯತ್ರಿ ಮಂತ್ರಕ್ಕೆ ಅರ್ಥ. ದೇವರೇನು ಒಳ್ಳೆ ಬುದ್ಧಿ ಕೊಡು ಅಂತ ಕೇಳೋದಷ್ಟೇ. ಈ ದೃಷ್ಟಿಯಿಂದ ನಾವು ಒಳ್ಳೆ ಬುದ್ಧಿ ಬಗ್ಗೆ ಗಮನ ಕೊಡಬೇಕಾದ್ರೆ ಬುದ್ಧಿ ನಾಶ ವಿನಶ್ಯತೆ ಎನ್ನ ಮಾತು ನಮಗೆ ಅರ್ಥವಾದರೆ ಸಾಕು. ಇಷ್ಟನ್ನು ಹೇಳಿ ಅರ್ಜುನ, ಆದ್ರಿಂದನೇ ಸಂಘ ವಿಷಯದ ಧ್ಯಾನ ಬೇಡ, ವಿಷ್ಣುವಿನ ಧ್ಯಾನ ಇರಲಿ ಅಂತ ಹೇಳಿ. ವಿಷಯದ ಧ್ಯಾನ ಅನರ್ಥಕರ, ವಿಷ್ಣುವಿನ ಧ್ಯಾನ ಪುರುಷಾರ್ಥಕರ. ಇಲ್ಲಿ ವಿನಶ್ಯತಿ ಬುದ್ಧಿ ಇಲ್ಲದವನು, ಆದರೆ ವಿಷ್ಣು ಕಡೆ ಮನಸ್ಸು ಹಾಕಿಬಿಟ್ರೆ ಅವನು ವಿನಶ್ಯತಿ ಅಲ್ಲ, ಅವನು ಸಂಸಾರದ ಬಂಧನವೇ ವಿನಶ್ಯತಿ, ನಾಶವಾಗುತ್ತೆ, ಸುಖವಾಗಿ ಬದುಕಬಹುದು. ಆ ರೀತಿ ಬದುಕೋದನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಹೇಗಿರಬೇಕು ಅಂತ ಭಗವಂತ ಹೇಳಿದ್ದಾರೆ. ಅಥವಾ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀಬೇಕಾದ್ರೆ ವಿಶೇಷ ಅನ್ವಯ ಕ್ರಮ ತೋರಿಸ್ತಾರೆ. ಒಂದು ರೀತಿಯಲ್ಲಿ ನಮಗೇನಾಗಬಾರದು ಇವತ್ತು, ನಮಗೇನಾಗಬಾರದು, ನಾಶ ಆಗಬಾರದು. ನಾಶ ಯಾವಾಗತ್ತೆ? ಬುದ್ಧಿ ನಾಶವಾದ್ರೆ ನಾಶವಾಗುತ್ತೆ, ಬುದ್ಧಿ ನಾಶವಾದ್ರೆ ನಾಶ ಆಗತ್ತೆ. ಬುದ್ಧಿ ನಾಶ ಯಾವಾಗತ್ತೆ? ಬುದ್ಧಿ ನಾಶ ಆಗೋದು ಯಾವಾಗ? ಸ್ಮೃತಿಭ್ರಂಶವಾದ, ಸ್ಮೃತಿಭ್ರಂಶವಾದಾಗ ಬುದ್ಧಿ ನಾಶ ಆಗತ್ತೆ. ಸ್ಮೃತಿಭ್ರಂಶ ಯಾವಾಗತ್ತೆ? ಸಮೂಹ ಸ್ಮೃತಿ ವಿಭ್ರಮ, ಸಮೂಹ ಬಂದಾಗ ಸ್ಮೃತಿ ನಾಶವಾಗತ್ತೆ. ಸಮೂಹ ಯಾವಾಗ ಬರುತ್ತೆ? ಸಮೂಹ ಯಾವಾಗ ಬರುತ್ತೆ ಅಂದ್ರೆ ಭಗವಂತ ಹೇಳ್ತಾನೆ, ಕ್ರೋಧಾದ್ಭವತಿ ಸಮೂಹ, ಕ್ರೋಧದಿಂದ ಸಮೂಹ ಬರುತ್ತೆ. ಸೊ ಕ್ರೋಧ ಯಾವಾಗ ಬರುತ್ತೆ? ಕಾಮ ಕ್ರೋಧೋ ಹೀಗೆ ಆಯತೆ, ಕಾಮದಿಂದ ಕ್ರೋಧ ಬರುತ್ತೆ. ಕಾಮ ಯಾವಾಗ ಬರುತ್ತೆ? ಸಂಗಾತ್ ಸಂಜಾಯತೆಯೇ ಕಾಮ, ಸಂಘದಿಂದ ಬರುತ್ತೆ. ಸಂಘ ಯಾವಾಗ ಬರುತ್ತೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಘಸ್ಥೇ ಶೂಪಜಾಯತೆ, ವಿಷಯಗಳ ಧ್ಯಾನ ಮಾಡಿದಾಗ ಬರುತ್ತೆ. ಅದಕ್ಕೇನ್ ಮಾಡಬೇಕು? ಅಲ್ಲೇ ಚೆಕ್ ಮಾಡಿದ್ರೆ ಆಯ್ತಲ್ಲ, ವಿಷಯದ ಧ್ಯಾನ ಸ್ಟಾಪ್ ಮಾಡಿಬಿಟ್ರೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಇವತ್ತು ಒಂದೊಂದೇ ಸ್ವಿಚ್ ಆಫ್ ಮಾಡಿದ್ರೆ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಒಟ್ಟು ಯಾರು ಹೇಳಿದ್ರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೇನ್ ಸ್ವಿಚ್ ಯಾವುದೀಗ? ವಿಷಯದ ಧ್ಯಾನ. ವಿಷಯದ ಧ್ಯಾನ ವಿನಾಶಕ್ಕೆ ದಾರಿ, ವಿಷ್ಣುವಿನ ಧ್ಯಾನ ಉದ್ಧಾರಕ್ಕೆ ದಾರಿ. ಆದ್ದರಿಂದನೇ ಹರಿಕಥೆಯೇನೆ ಕೇಳೋ, ಕೇಳಿದ್ದೇ ಕೇಳೋ ಅಂತ ಶಾಸ್ತ್ರ ಹೇಳೋದು. ಹರಿಕಥಾ ಶ್ರವಣ ಮಾಡೋ ನಿರಂತರ, ಇವೆಲ್ಲ ಮಾತುಗಳಿಗೆ ಮತ್ಪರಹ ಅನ್ನ ಮಾತು ಹಿಡ್ಕೊಂಡ ಹೊರಟಿರೋ ಮಾತುಗಳಿವೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ನೀಶಕದೆ, ಹೀಗದನ್ನ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಭಗವಂತ ಯಾವ ರೀತಿಯಲ್ಲಿ ವಿಷಯಗಳ ಧ್ಯಾನ ಸರ್ವನಾಶಕ್ಕೆ ಸಾಧನ ಅಂತ ಹೇಳಿದನೋ ಅದನ್ನು ಮುಂದುವರಿಸಿ, ಹಾಗಿದ್ರೆ ಏನ್ ಮಾಡಬೇಕು ನಾವೀಗ? ನಮಗೆ ದೊಡ್ಡ ಗೊಂದಲ ಬಂತು. ಒಂದು ಕಡೆಗೆ ನೋಡಿದರೆ ನಿರಾಹಾರ ಮಾಡಿಬಿಡಿ ಅಂತ ಹೇಳುತ್ತಾನೆ, ಮತ್ತೊಂದು ಕಡೆಗೆ ದೇವರದಾನ ಮಾಡಿ ಅಂತ ಹೇಳುತ್ತಾನೆ, ಮತ್ತೊಂದು ಧ್ಯಾನ ಮಾಡಿದ್ರೆ ಹಾಳಾಗಿ ಬಿಡ್ತೀರಿ ಅಂತ ಹೇಳುತ್ತಾನೆ, ತುಂಬಾ ಹುಷಾರಾಗಿರಿ ಅಂತ ಹೇಳುತ್ತಾನೆ. ನಮಗನ್ಸುತ್ತೆ ಬದುಕೋದೇ ಕಷ್ಟ ಆಯ್ತಲ್ಲ, ಹಾಗಿದ್ರೆ ಈಗ ಬದುಕೋದೇ ಕಷ್ಟ, ಸತತ ನಾವು ಸುಮ್ಮನೆ ಏನೋ ಮಾಡದೆ ಕುತ್ಕೊಂಡು ಬಿಟ್ರೆ ಗತಿ ಏನೀಗ? ಎಲ್ಲ ಇಂದ್ರಿಯಗಳನ್ನು ಉಪವಾಸ ಹಾಕೋದು ಅಂತ ಕೇಳಿದರೆ ಮನುಷ್ಯ ಸತ್ತಂತೆ ಕೂಡಬೇಕಷ್ಟ, ಏನು ಮಾಡಕ್ಕೆ ಬರೋದಿಲ್ಲವಲ್ಲ ಅಂತ ಸಂಶಯ ಶುರುವಾಯ್ತಾನೆ. ತುಂಬಾ ಜನ ಮುಂದಿನ ಶ್ಲೋಕ ಅರ್ಥ ಮಾಡಬೇಕಾದ್ರೆ ಇದು ಅರ್ಥ ನಿಮಗೆ ಗೊತ್ತಾಗುತ್ತೆ. ಭಗವದ್ಗೀತಾದಿ ಶಾಸ್ತ್ರದ ಬಗ್ಗೆ ನಮ್ಮ ಜನ ಕೆಲವು ದೋಷವನ್ನು ಆರೋಪಣೆ ಮಾಡ್ತಾರೆ. ಇಷ್ಟೇ ಕೇಳಿದವರಿಗೆ ಒಂದು ಸಂಶಯ ಬರುತ್ತೆ, ಎಲ್ಲ ಬಿಡಿ ಅಂತಾರೆ. ಊಟ ಬಿಡಿ, ತಿಂಡಿ ಬಿಡಿ, ಭೋಗ ಬಿಡಿ, ಯೋಚನೆ ಕೂಡ ಮಾಡಬೇಡಿ, ಹೀಗೆಲ್ಲ ಹೇಳ್ತಾ ಹೋದ್ರೆ ಇಂಪ್ರಾಕ್ಟಿಕಬಲ್ ಆಯ್ತಲ್ಲ. ಇದು ಒಂದು ನಮ್ಮ ಜೀವನದಲ್ಲಿ ಸುಖ ಸಂತೋಷಕ್ಕೆ ಅವಕಾಶ ಇದ್ದಂತೆ ಮಾಡಿಬಿಡ್ತಾರಲ್ಲ ಅಂತ ಪ್ರಶ್ನೆ ಬಂದ್ರೆ ಮುಂದಿನ ಶ್ಲೋಕ ಉತ್ತರ ಕೊಡ್ತಾ ಇದೆ. ಅಲ್ಲಿ ಹೇಳ್ತಾರೆ, ರಾಗದ್ವೇಷ ವಿಯುಕ್ತ ಇಷ್ಟು ವಿಷಯಾದಿಂದ್ರಿಯೇಶ್ಚರನ್ ಆತ್ಮವಶ್ಯೇ ಆತ್ಮ ಪ್ರಸಾದ ಅಭಿಗಚ್ಚತಿ. ಎಷ್ಟು ಒಳ್ಳೆಯ ಶ್ಲೋಕ ನೋಡ್ಬೇಕಾದ, ರಾಗದ್ವೇಷ ವಿಯುಕ್ತ ಇಷ್ಟು ವಿಷಯಾನ್ ಇಂದ್ರಿಯೈ ಚರನ್ ಆತ್ಮವಶ್ಯೈ ವಿಹೇ ಆತ್ಮ ಪ್ರಸಾದಂ ಅಧಿಗಚ್ಚತಿ. ಭಗವಂತ ಹೇಳ್ತಾನೆ ಅರ್ಜುನ, ಆದ್ದರಿಂದ ವಿಷಯಗಳನ್ನ ಬಿಡುಬಿಡು ಅಂತ ಹೇಳಿದ್ದನಲ್ಲ, ಅದು ಹೇಳಿದ್ರ ಅರ್ಥ ಬಿಟ್ಟುಬಿಡು ಅಂತ ಅರ್ಥ ಅಲ್ಲ, ಬಿಟ್ಟುಬಿಡು ಅಂತ ಅರ್ಥ ಅಲ್ಲ. ಮತ್ತೇನ್ ಮಾಡಬೇಕು ಅಂದ್ರೆ ಅವನ್ನು ಹೀಗೆ ಉಪಯೋಗಿಸು ಅಂತ ಹೇಳ್ತಾನೆ, ಹೀಗೆ ಉಪಯೋಗಿಸು ಅಂತ ಹೇಳಿ. ಹೇಗೆ ಉಪಯೋಗಿಸಬೇಕು? ವಿಷಯಾನ್ ಚರಣ್, ಬೇರೆ ವಿಷಯ ಬಿಡು ಅಂತ ಹೇಳಿದ ಕಾಣಿಸುತ್ತೆ. ಇಲ್ಲಿ ಹೇಳ್ತಾರೆ ವಿಷಯಾನ್ ಚರಣ್, ಚರ ಶಬ್ದಕ್ಕೆ ಚರ ಗತಿಭಕ್ಷಣ ಹೊರತು ಸಂಸ್ಕೃತದಲ್ಲಿ ಅರ್ಥ ಅದಕ್ಕೆ. ಭಕ್ಷಣ ಅಂದ್ರೆ ತಿನ್ನು ಯೋಚನೆ ಮಾಡಬೇಡ, ವಿಷಯಗಳ ಉಪಭೋಗವನ್ನು ಮಾಡು ಯೋಚನೆ ಮಾಡಬೇಡ, ಅದು ಅಪಾಯಕರದ ಬಿಟ್ಟುಬಿಡು ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಬಿಟ್ಟುಬಿಡು ಅಂತ ಹೇಳ್ತಾ ಇಲ್ಲ, ವಿಷಯಾನ್ ಚರಣ್, ವಿಷಯಗಳನ್ನ, ವಿಷಯಗಳು ಅಂದ್ರೆ ಯಾವುದು? ರೂಪ, ರಸ, ಶಬ್ದ, ಸ್ಪರ್ಶ, ಗಂಧ, ಮನುಷ್ಯನಿಗೆ ಅದು ಬೇಕು ಇದು ಬೇಕು ಅಂತ ಸಾವಿರ ಹೇಳ್ತಾನೆ. ರೆಡ್ಯೂಸ್ ಮಾಡಿದ್ರೆ ಐದಕ್ಕೆ ರೆಡ್ಯೂಸ್ ಆಗುತ್ತೆ, ಅದು ಒಂದು ರೆಡ್ಯೂಸ್ ಆದ್ರೆ ಐದಕ್ಕೆ ಬಂದ್ಬಿಡುತ್ತೆ ಕೊನೆಗೆ. ಐದು ಬೇಡ ಅಂತ ಹೇಳ್ಬೇಡ, ಬೇಕು ಇರಲಿ, ಅನುಭವಿಸಿ ಯೋಚನೆ ಮಾಡಬೇಡ. ಅದು ಬೇಡ ಅಂತ ಹೇಳಿದ್ದೀಯಲ್ಲ ಅಂದ್ರೆ ನಾನು ಹೇಳಿದ್ದ ಹಾಗಲ್ಲ, ನಾನು ಹೇಳಿದ್ದ ಹಾಗಲ್ಲ, ಬೇಡ ಬೇಡ ಅಂತ ಹೇಳಿದ್ರೆ ತಿಳುವಳಿಕೆ ಇಲ್ಲದೆ ಅವುಗಳ ಸಾಹಸ ಮಾಡಬೇಡ ಅಂತ ಅಷ್ಟೇ ಹೇಳಿದ್ದು ನಾನು. ವಿಷಯಗಳನ್ನ ಅನುಭವಿಸು, ಯಾವಾಗಿಂದ ಅನುಭವಿಸಬೇಕು? ಇಂದ್ರಿಯಗಳಿಂದ ಅನುಭವಿಸು, ಬೇರೆ ದಾರಿ ಇಲ್ಲ. ವಿಷಯಗಳ ಅನುಭವಕ್ಕೆ ಇಂದ್ರಿಯಗಳ ಹೊರತು ಮತ್ತೊಂದು ದಾರಿ ಅಂತಿಲ್ಲ. ರಾಗದ್ವೇಷ ವಿಯುಕ್ತ ಇಷ್ಟು ವಿಷಯಾನ್ ಇಂದ್ರಿಯೈಹಿ ಚರಂ, ಇಂದ್ರಿಯ ಅಲ್ಲ ಪದ, ಇಂದ್ರಿಯಗಳಿಂದ ಅನುಭವಿಸು, ವಿಷಯಗಳನ್ನೇ ಅನುಭವಿಸು. ಆದರೆ ಇಂದ್ರಿಯಗಳು ಹೇಗಿರಬೇಕು ಗೊತ್ತಾ ಅಂತ ಹೇಳ್ತಾನೆ. ಇಂದ್ರಿಯಗಳು ಹೇಗಿರಬೇಕು ಗೊತ್ತಾ? ಭಗವಂತ ಹೇಳೋ ಮಾತು ನೋಡಬೇಕು. ರಾಗದ್ವೇಷ ವಿಯುಕ್ತೈಹಿ, ರಾಗದ್ವೇಷ ವಿಯುಕ್ತೈಹಿ, ರಾಗ ವಿಯುಕ್ತೈಹಿ ದ್ವೇಷ ವಿಯುಕ್ತೈಹಿ. ರಾಗ ಅಂದ್ರೆ ಕಾಮ, ದ್ವೇಷ ಅಂದ್ರೆ ವೈರ. ಕಾಮಕ್ರೋಧಗಳಿಲ್ಲದ ಇಂದ್ರಿಯಗಳಿಂದ ನೀನು ಅನುಭವಿಸು ಅಂತ ಹೇಳ್ತಾನೆ. ಕಾಮಕ್ರೋಧಗಳಿಲ್ಲದ ಇಂದ್ರಿಯಗಳಿಂದ ಅನುಭವಿಸು, ಅವಾಗ ಯೋಚನೆಯೇ ಇಲ್ಲ ನೋಡಿ. ಅನುಭವಿಸು ತಪ್ಪಲ್ಲ, ಆದ್ರೆ ಹೀಗೆ ಅನುಭವಿಸು ಅವಾಗ ಸರಿ ಹೋಗು. ಬರೀ ಅನುಭವಿಸಿ ಬಿಟ್ರೆ ಅಪಾಯ ತಪ್ಪಿದ್ದಲ್ಲ. ಈಗ ನಮಗೆ ವಿಶೇಷವಾದ ಅರ್ಥ ತಿಳಿಯಿತು, ತುಂಬಾ ಜನ ತಿಳ್ಕೊಂಡ ಅರ್ಥ ತಪ್ಪರ್ಥ ಏನು ಅಂದ್ರೆ, ನೀವು ಎಂಜಾಯ್ ಮಾಡಬೇಡ ಅಂತ ಶಾಸ್ತ್ರ ಹೇಳುತ್ತೆ ಅಂತ ತಿಳ್ಕೊಂಡಿರ್ತಾರಲ್ಲ, ಭಗವದ್ಗೀತೆ ಹಾಗೆ ಹೇಳ್ತಾ ಇಲ್ಲ. ಬೇಕಾದಷ್ಟು ಎಂಜಾಯ್ ಮಾಡು, ಆದ್ರೆ ಹುಷಾರು. ಎಂಜಾಯ್ ಮಾಡೋದಕ್ಕಿಂತ ಮುಂಚೆ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ಇರಲಿ ಅಂತ ಭಗವಂತ ಹೇಳ್ತಾರೆ. ಆತ್ಮವಶ್ಯೈಹಿ ವಿಹೇ ಆತ್ಮ, ಆತ್ಮವಶ್ಯೈಹಿ ರಾಗದ್ವೇಷ ವಿಯುಕ್ತೈಹಿ ಇಂದ್ರಿಯೈಹಿ ವಿಷಯಾಂಚರಣ್. ಆತ್ಮವಶ್ಯ ಅಂದ್ರೇನು? ತನಗೆ ಅಧೀನವಾದಂತಹ, ತನಗೆ ಅಧೀನವಾದಂತಹ ರಾಗದ್ವೇಷ ವಿಯುಕ್ತೈಹಿ ಕಾಮಕ್ರೋಧಗಳಿಂದ ದೂರಾದಂತಹ ಇಂದ್ರಿಯೈಹಿ ಇಂದ್ರಿಯಗಳಿಂದ ವಿಷಯಾನ್ ಚರಣ್ ಯೋಗ್ಯವಾದ ವಿಷಯಗಳನ್ನು ಅನುಭವಿಸ್ತಾ ಇದ್ರೆ ಪ್ರಸಾದಂ ಅಧಿಗಚ್ಚತಿ, ಸುಖವಾಗಿರ್ಬಹುದು, ಯೋಚನೆ ಮಾಡಬೇಡ ಅಂತ ಹೇಳಿಬಿಡ್ತಾನೆ. ನಮ್ಗೆ ಅರ್ಥ ಆಗುತ್ತಾ? ಒಂದು ಚಿಕ್ಕವನಿರ್ತಾನೆ, ಯಾವುದೋ ಹುಡುಗ ಇರ್ತಾನೆ, ವೆಹಿಕಲ್ ಇರ್ತಾರೆ, ಅದು ಡೌನ್ನಲ್ಲಿ ಬೇರೆ ಇರುತ್ತೆ, ಹತ್ರ ಹೋಗ್ತಷ್ಟೇ ಹೋಗ್ಬೇಡ ಕಾರ್ ಹತ್ರ ಅಂತ ಹೇಳ್ತಾರೆ. ಹೋಗ್ಬೇಡ ವೆಹಿಕಲ್ ಹತ್ರ, ಆ ಸೈಕಲ್ ಹತ್ಬೇಡ, ಮೋಟರ್ ಸೈಕಲ್ ಹತ್ಬೇಡ, ಹುಷಾರು ಅಂತ ಹೇಳ್ತಾರೆ. ಅವ್ರು ಸಿಟ್ಟು ಬರ್ತಾರೆ, ನೀನ್ ಹತ್ತಿ ನಾನೇ ಹತ್ಬಾರ್ದು ಅಂತ ಕೇಳ್ತಾರೆ. ನೀನ್ ಹತ್ತಿ ನಾನೇ ಹತ್ಬಾರದು, ಅದಕ್ಕೆ ನಾವು ಹತ್ಬಿಡೋದು ಅಂತ ಕಾರ್ ಕೊಡ್ತಾನೆ. ಕ್ಲಚ್ ಹೊತ್ತಿದ ಅಂದ್ರೆ ಹೋಗ್ಬಿಡುತ್ತೆ ಮುಂದೆ, ಹೋಯ್ತು ಏನು ಮಾಡಾಗಿಲ್ಲ ಇಲ್ಲಿ ಅವನು ಸತ್ತ ಹೇಳ್ಬಿಡ್ತಾನೆ ಆ ಕಡೆಗೆ. ನಾ ಹೇಳಿಲ್ಲ ಹಾಗೆ ಮಾಡ್ಬಾರ್ದು ಅಂತ ಹೇಳಿದ್ದಿಲ್ಲ ಅಂತ ಕೇಳ್ತಾರೆ. ನೀನ್ ಹಾಕತ್ತಿ ಅಂತ ಕೇಳಿದರೆ ಅಂತ ಕೇಳ್ತಾರೆ. ನೀನ್ ವೆಹಿಕಲ್ ಹತ್ಬಾರ್ದು ಅಂತ ಹೇಳಿದೆ, ನಾನು ಹತ್ತುತ್ತೇನೆ ಯಾಕೆ ಗೊತ್ತಾ? ನನಗೆ ಅದು ನಡೆಸೋ ಕ್ರಮ ಗೊತ್ತಿದೆ ಅಂತ ಹೇಳ್ತಾನೆ. ಡ್ರೈವಿಂಗ್ ಗೊತ್ತಿದೆ, ಡ್ರೈವಿಂಗ್ ಗೊತ್ತಿದ್ದ ವೆಹಿಕಲ್ ಕೂತ್ರೆ ಏನು ಯೋಚನೆ ಇಲ್ಲ, ಡ್ರೈವಿಂಗ್ ಗೊತ್ತಿಲ್ಲದೆ ಕೂತ್ರೆ ಭಾರಿ ಡೇಂಜರ್ ಆಗೋದು. ವೆಹಿಕಲ್ ಹೇಗೆ ಹುಚ್ಚಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಿರ್ತಾರೆ ನೋಡ್ತಾರೆ, ಏನ್ರಿ ಹೀಗೆ ಹೋಗ್ತಾರಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ಫುಲ್ ಕಂಟ್ರೋಲ್ ಇದೆ ಅವರಿಗೆ ಅಂತ ಹೇಳ್ತಾರೆ. ಫುಲ್ ಕಂಟ್ರೋಲ್ ಇದೆ ಅಂದ್ರೆ ಫುಲ್ ಕಂಟ್ರೋಲ್ ಅವ್ರ ವೆಹಿಕಲ್ ಇದ್ದಾಗ ಅವನು ಸ್ಪೀಡ್ ಬಗ್ಗೆ ನಾವು ಪರವಾಗಿಲ್ಲ ಬಿಡಿ, ಯೋಚನೆ ಇಲ್ಲ ಅಂತ ಹೇಳಿಬಿಡ್ತಾನೆ. ನಿಮ್ ಹುಡುಗ ಏನ್ ಫಾಸ್ಟ್ ಆಗಿ ಬಂದ ಅಂದ್ರೆ ಅವನ ಅವನು ಚೆನ್ನಾಗಿ ಕಂಟ್ರೋಲ್ ಇದೆ ಬಿಡಿ ಅಂತ ಹೇಳಿಬಿಡ್ತಾನೆ. ಆದ್ರೆ ಬರದೇ ಇದ್ದ ಹುಡುಗ ವೆಹಿಕಲ್ ಕೂತ ಅಂದ್ರೆ ಗಾಬರಿ ಆಗುತ್ತೆ, ಏನ್ ಮಾಡ್ಕೊಂಡ ತಕ್ಷಣ ಕೇಳಿಬಿಡ್ತಾನೆ. ಯಾಕಂದ್ರೆ ಬರ್ತಾರೆ ಜನ್ಮದಲ್ಲಿ ವೆಹಿಕಲ್ ಮುಟ್ಟಿಲ್ಲ, ಅವನು ಕೂತು ಬಿಟ್ಟ, ಸ್ಟೇರಿಂಗ್ ಹಿಡ್ಕೊಂಡ್ಬಿಟ್ಟಿದ್ನ, ಹೋಗ್ತಾ ಇರ್ತಾ ಓದಂತ ಲೆಕ್ಕ ಅಂತ ತಿಳ್ಕೊಂಡ್ಬಿಡ್ತಾರೆ ಆಮೇಲೆ. ಆದರೆ ಗಮನಿಸಬೇಕು, ಆತ್ಮವಶ್ಯೈಹಿ ತನಗೆ ಅಧೀನವಾದ ಇಂದ್ರಿಯಗಳಿಂದ ತನ್ನ ಹತೋಟಿಯಲ್ಲಿರತಕ್ಕಂಥ ವಾಹನ ಅತ್ಯಂತ ಸುಖಕರ. ಹಾಗೆ ಫಾಸ್ಟ್ ಆಗಿ ಹೊರಗೆ ಬರುತ್ತಾನೆ, ಗುರಿ ಬಿಟ್ಟು ಬಿಡ್ತಾನೆ. ನಡ್ಕೊಂಡು ಹೋದ್ರೆ ಏನ್ ಕೆಲಸ ಮಾಡಕ್ ಬರೋದಿಲ್ಲ, ವೆಹಿಕಲ್ ಹೋದ್ರೆ ಕೆಲಸ ಮಾಡಕ್ ಬರುತ್ತವ್ನು ಅಂತೇಳಿ. ವೆಹಿಕಲ್ ಎಲ್ಲರೂ ಉಪಯೋಗಕ್ಕೆ ಬರೋದಿಲ್ಲ, ಡ್ರೈವಿಂಗ್ ಬಂದ್ರೆ ಮಾತ್ರ ಉಪಯೋಗಿಸೋಕೆ ಸಾಧ್ಯ. ನಮ್ಮ ಇಂದ್ರಿಯಗಳೆಲ್ಲ ವೆಹಿಕಲ್ಗಳ ಕುದುರೆಗಳಾದ್ದರಿಂದ ಅವನ್ನು ಉಪಯೋಗಿಸಬೇಕಾದ್ರೆ ಬಹಳ ಜಾಗರೂಕತೆಯನ್ನು ಉಪಯೋಗಿಸಬೇಕು. ಡ್ರೈವಿಂಗ್ ಬಂದಾಗ ಎಷ್ಟು ಅನೇಕರಿಗೆ ಗೊತ್ತಿಲ್ಲ, ಡ್ರೈವಿಂಗ್ ಬಂದಾಗ ಎಂಜಾಯ್ ಮಾಡ್ತಾನೆ ಡ್ರೈವಿಂಗ್. ನಾಲ್ಕು ಜನ ಡ್ರೈವಿಂಗ್ ಬಂದವರು ಕೂತು ಬಿಟ್ರೆ ನಾನು ಡ್ರೈವ್ ಮಾಡ್ತೇನೆ, ಡ್ರೈವ್ ಮಾಡಿ ಗಲಾಟೆ ಶುರುವಾಗುತ್ತೆ. ಯಾಕೆ ಗೊತ್ತೇನು? ಕೂತವರಿಗೆ ಅಷ್ಟು ಸಂತೋಷ ಅಂದ್ರೆ ಡ್ರೈವ್ ಮಾಡೋದೇ ಭಾರಿ ಖುಷಿ ಆಗೋದು ಯಾವಾಗಲೂ ಕೂಡ. ಡ್ರೈವಿಂಗ್ ಗಲಾಟೆ, ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಗಲಾಟೆ ಮಾಡ್ತಾರೆ. ಟ್ರಾಫಿಕ್ ಇದ್ರೆ ಮಾಡೋಕ್ಕಾಗೋದಿಲ್ಲ, ಸಿಟಿ ಡ್ರೈವಿಂಗ್ ನೀನೇ ಮಾಡು ಅಂತ ಹೇಳಿಬಿಡ್ತಾರೆ. ಆದ್ರೆ ಫ್ರೀಯಾಗಿ ಹೋಗ್ತಕ್ಕಂಥ ಹೊರಗೆ NH-ಗಳಲ್ಲಿ ಹೋಗ್ತಾ ಇರಬೇಕು, ಯಾವ ವೈಡ್ ರೋಡ್ಸ್ ಇರಬೇಕು, ಏನು ಯೋಚನೆ ಇರಬಾರದು. ಆಗ ಡ್ರೈವಿಂಗ್ ಅಂದ್ರೆ ಇಟ್ಸ್ ಪ್ರೆಷರ್ ಅಂತ ಕರೀತಾರೆ. ಡ್ರೈವಿಂಗ್ ಹೇಗೆ ಪ್ರೆಷರ್, ವಿಷಯಾನ ಪ್ರೆಷರ್ ಅಂತ ಹೇಳ್ತಾರೆ. ಯಾರಿಗೆ? ಅಪೋಕ್ಷಜ್ಞಾನಿಯಾದವನಿಗೆ, ಇಂದ್ರಿಯ ನಿಗ್ರಹ ಇದ್ದವನಿಗೆ. ಅವನಿಗಾಗ ಆನಂದ ಬೇರೆಯವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಹಲ್ಲಿದ್ದವನು ಮೆಸುತ್ತಾಗಿ ತಿಂದ್ರೆ ಆಗ ಆನಂದ, ಇವನ್ ತಿಂದ್ರೆ ಆಗೋದಿಲ್ಲ. ತಾವು ಕುಟ್ಕೊಂಡು ಕುಟ್ಕೊಂಡು ನೀನ್ ತಿನ್ನಬೇಕು, ತಾಪು ಕುಟ್ಕೊಂಡು ಕುಟ್ಕೊಂಡು ತಿನ್ನೋ ಹೊತ್ತಿಗೆ ಕೈ ನೋವಾಗಿರುತ್ತೆ, ರುಚಿಗಿಂತ ಕೈ ನೋವಾಗೋದೇ ಜಾಸ್ತಿ. ಹಲ್ಲು ಚೆನ್ನಾಗಿದ್ದವನಾದ್ರೆ ಏನ್ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇಂದ್ರಿಯ ಇದೆ, ಅದು ಉಪಯೋಗಿಸ್ತಾ ಇದ್ದಾನೆ. ಇದು ವಿಶೇಷ. ಇವತ್ತು ನಮ್ಮ ಇಂದ್ರಿಯ ನಮಗಿದೆ, ಡ್ರೈವಿಂಗೇ ಗೊತ್ತಿಲ್ಲ, ಆದ್ರಿಂದ ಬರೀ ಆಕ್ಸಿಡೆಂಟ್ಗಳೇ ಆಕ್ಸಿಡೆಂಟ್ಗಳೇ ಹೊರತು ಬೇರೆ ದಾರಿನೇ ಇಲ್ಲ. ಹಾಗೆ ಮಾಡಿ ಕೆಟ್ಟೆ, ಹೀಗೆ ಮಾಡಿ ಕೆಟ್ಟೆ ಅಂತೀಯಲ್ಲ, ನಿಜ ನನಗೆ ಹತೋಟಿಯಿಂದ ಕೆಡ್ತಾ ಇದ್ದೀ ಅಂತ ಅರ್ಥ. ಅಂದ್ರೆ ಭಗವದ್ಗೀತೆ ಇಂದ್ರಿಯಗಳನ್ನು ಅಶ್ವ ಅಂತ ಯಾವ ಕಠೋಪನಿಷತ್ ಕರೀತಲ್ಲ ಎಲ್ಲ ವಿಷಯಗಳು ಅರ್ಥ ಆಗಿಬಿಡುತ್ತೆ. ಇಂದ್ರಿಯಗಳು ಅಶ್ವ ಅಂದಮೇಲೆ ಅದು ವೆಹಿಕಲ್ ಅಂತ ಆಯ್ತು. ವೆಹಿಕಲ್ ಅಂದ ಮೇಲೆ ಕಂಟ್ರೋಲ್ ಇರಲೇಬೇಕು. ಆತ್ಮವಶ್ಯೈಹಿ, ಇನ್ನೊಬ್ಬರಿಗೆ ಅಧೀನವಾದ ಪ್ರಯೋಜನ ಇಲ್ಲ, ನಮಗೆ ಅಧೀನವಾಗಬೇಕು. ನಮ್ಮ ವೆಹಿಕಲ್ಗೆ ಇನ್ನೊಬ್ಬ ಡ್ರೈವರ್ ಸಿಕ್ಕರೂ ಸಾಕು, ನಮ್ಮ ಇಂದ್ರಿಯಗಳು ಆಗಲ್ಲ, ನಾವೇ ಡ್ರೈವರ್ ಆಗಬೇಕು, ಬೇರೆ ದಾರಿ ಇಲ್ಲ. ನಮಗೆ ಇನ್ನೊಂದು ಡ್ರೈವ್ ಮಾಡಿ ಇನ್ನೂ ಡೇಂಜರ್ ಆಗುತ್ತೆ. ನಮ್ಮ ಇಂದ್ರಿಯನ ನಾವೇ ಉಪಯೋಗಿಸಬೇಕು, ಅದಕ್ಕೆ ಕಲೆ ಬರಲೇಬೇಕು. ಆತ್ಮವಶ್ಯೈಹಿ ವಿಹೇ, ಆತ್ಮ ರಾಗದ್ವೇಷಗಳು ಇಲ್ಲದ ಇಂದ್ರಿಯ, ರಾಗದ್ವೇಷಗಳು ಇಂದ್ರಿಯ ಇಲ್ಲ, ರಾಗದ್ವೇಷಗಳನ್ನ ಬಿಟ್ಟ ಇಂದ್ರಿಯ ಇದ್ರೆ ಅದು ಎಂಜಾಯಬಲ್ ಆಗುತ್ತೆ. ರಾಗದ್ವೇಷ ಇದ್ದ ಇಂದ್ರಿಯ ಆದ್ರೆ ಎಂಜಾಯಬಲ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ರಾಗದ್ವೇಷಗಳು ಹೇಗೆ ಗೊತ್ತಾ, ಈ ಮಡ್ ರೋಡ್ ಇದ್ ಹಾಕಿ ಹಿಡಾಕ್ಬಿಡುತ್ತೆ ಅಂತ ಹೇಳ್ತಾರೆ. ಎಂತ ಒಳ್ಳೆ ವೆಹಿಕಲ್ ಪಾಪ, ಏನ್ರಿ ಒಳ್ಳೆ ವೆಹಿಕಲ್ ಇದೆ, ನೀವು ಬರೋ ಒಂದು ಗಂಟೆ ಮಾಡಿಬಿಟ್ರ ಬರಲಿಕ್ಕೆ ಅಂದ್ರೆ ದಾರಿ ಹೇಗಿತ್ತು ಗೊತ್ತೇನ್ರಿ ನೋಡಿ, ಟೈರ್ ಎಷ್ಟಕ್ಕೆ ಹಾಕೋಬಿಟ್ಟಿದೆ ಅಂತ ಹೇಳ್ತಾರೆ. ರಾಗ ಅಂದ್ರೆ ಹಿಡಿಯೋದು, ಕ್ರೋಧ ಅಂದ್ರೆ ಅದು ಇನ್ನೊಂದು ರೀತಿಯಾದ ಹಂಸಲ್ಲ ಬಂದಾಗ, ಹಂಸಲ್ಲ ಬಂದ್ರೆ ಹೇಗೋ ಸ್ಟಾಪ್ ಮಾಡ್ತಾ ಹೋಗ್ಬಿಡುತ್ತೆ, ಅದು ಸ್ಪೀಡ್ ಚೆಕ್ ಮಾಡ್ತಾ ಹೋಗುತ್ತೆ. ನಮ್ಮ ಸಾಧನೆಗೆ ರಾಗದ್ವೇಷಗಳು ದೊಡ್ಡ ಅಡ್ಡಿ ಆದ್ದರಿಂದ ಯಾರಿಗೆ ರಾಗದ್ವೇಷಗಳು ಇಲ್ಲ ಅಂಥವನ ಇಂದ್ರಿಯಗಳಿಂದ ವಿಷಯಗಳ ಅನುಭವ ಮಾಡೋದಂದ್ರೆ ಭಾರಿ ಸುಖ ಆಗಿರೋದು ಅಂತ ಅರ್ಥ. ಪ್ರಸಾದ ಅಧಿಗಚ್ಚತಿ, ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ತಾನೆ, ಇದು ನೆಮ್ಮದಿ ಸಿಗೋದಿಲ್ಲ ಅಂತ. ಇದನ್ನ ಗಮನಿಸಿದಾಗ ನಮಗೆ ಇದು ನಿಜವಾಗ್ಲೂ ಸುಖ ಪಡಬೇಕು ಏನ್ ತಿಳ್ಕೊತ ಗೊತ್ತಾ, ಇನ್ನು ರಾಘವೇಂದ್ರ ಸ್ವಾಮಿಗಳು ಏನೋ ಪಾಪ ಎಲ್ಲ ಬಿಟ್ಬಿಟ್ರಂತೆ, ಪಾಪ ನಾವೇನು ಬಿಟ್ಟಿಲ್ಲಪ್ಪ ಸದ್ಯನ ಚೆನ್ನಾಗಿದ್ದೇವೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪುರಂದರದಾಸರು ನವಕೋಟಿ ಬಿಟ್ಟು ಹೋಗ್ಬಿಟ್ರಂತೆ, ನಮಗೆ ಅವ್ರ ಉತ್ತರ ಜೀವನ ಹಿಡ್ಕೊಂಡು ಪೂರ ಜೀವನ ಹಿಡಿಸಿಬಿಡುತ್ತೆ. ಏನ್ ನವಕೋಟಿ ಇಟ್ಕೊಂಡು ಏನ್ ನಾರಾಯಣನೋ ಏನೋ, ನವಕೋಟಿ ಅಂದ್ರೆ ಎಷ್ಟು ಬೆಳೆ ಇದೆ ಗೊತ್ತೆ, ಅದಕ್ಕೆ ಯೋಚನೆ ಮಾಡ್ತಾ ಇರ್ತದೆ. ಯಾಕೆ ಬಿಟ್ರೆ ಅವರು ಪಾಪ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಗೊತ್ತಾಗೋದು ಯಾವಾಗ ಗೊತ್ತಾ, ಇಂದ್ರಿಯ ಅನೇಕ ಶಾಸ್ತ್ರ ಹೇಳ್ತಾ ಇದೆ. ಈಗ ನಿನಗೆ ಗೊತ್ತಿಲ್ಲ, ಜ್ಞಾನಿಗಳು ಎಂಜಾಯ್ ಮಾಡೋದನ್ನ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳು ಎಂಜಾಯ್ ಮಾಡಬೇಕು, ಅಜ್ಞಾನಿಗೆ ಎಂಜಾಯ್ ಮಾಡಕ್ ಬರೋದಿಲ್ಲ. ನೀವಾಗಲೂ ಎಂಜಾಯ್ ಮಾಡೋದು ನಿನ್ನೆ ಹೇಳಿ, ನಾನು ಡ್ರೈವಿಂಗ್ ಬಂದು ಎಂಜಾಯ್ ಮಾಡೋ ಹಾಗೆ ಜರ್ನಿನ ಊರು ಎಂಜಾಯ್ ಮಾಡಕ್ ಆಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳಂತವರು, ಪುರಂದರದಾಸರಂತವರು ಜೀವನವನ್ನ ಮೊದಲು ಕಂಡಿದ್ರು, ಆದ್ರೆ ಆಮೇಲೆ ದೇವರನ್ನ ಕಂಡ ಮೇಲೆ ಕಂಡ್ರಲ್ಲ, ಏನು ವೈಭವ ಆಗಿರೋದು ಅನ್ನ ಅರ್ಥ ಮಾಡ್ಕೊಂಡ್ರೆ ತಿಳಿದವರಿಗಾದ ಆನಂದ ತಿಳಿದವನಿಗಾಗೋದಿಲ್ಲ ಅಂತ ಹೇಳ್ತಾರೆ. ತಿಳಿದವನಿಗಾದ ಆನಂದ ತಿಳಿದವರಿಗಾಗೋದಿಲ್ಲ. ಆ ತಿಳಿದವರೇ ಜಿತೇಂದ್ರಿಯ ಮತ್ಪರಹ, ಭಗವಂತನ ಸರ್ವೋತ್ತಮ ಅಂತ ನಂಬಿದ ವ್ಯಕ್ತಿ ತಿಳಿದವನಾದ್ದರಿಂದ ಅವನ ಆನಂದ ಭಾರಿ ದೊಡ್ಡ. ಆತ್ಮವಶ್ಯೈರ್ವಿಹೇ, ಆತ್ಮ ಪ್ರಸಾದ ಅಧಿಗಚ್ಚತಿ, ವಿಷಯದ ಅನುಭವ ಮಾಡ್ತಾ ಇದ್ದಾನೆ ಆರಾಮಾಗಿರ್ತಾನೆ ಅಂತ ಹೇಳ್ತಾರೆ. ವಿಷಯಾನುಭವ ಮಾಡ್ತಾನೆ ಆರಾಮಾಗಿರ್ತಾರೆ. ಉದಾಹರಣೆಗೆ